ஹரிஓம் ஸ்ரீ குருவே நமஹ. அப்புறமும் பங்கரைத்தம் அண்டம் என்னும் சுதா அனந்ததீபம் தாபத்ரயாபதம் வித்யா சித்தாந்த வித்யாந்த விஷயத்தாக தன்னை பார்த்தாம் வரே அத்தி கருத்தகத்தையும் பிரத்யத்தி கேட்பது வியாசதி கருள் சூரியாதே தபோ வித்யாதத்தியாரி சுத்மோகாகரானம் வாயுராஜ பூர்ணம் ஹைகிராஷியார் வித்யா ராகவேந்திராய சத்யசம்பிரதாயத்தா அல்தான் கல்பருஷாய அல்தான் காமகினவே குருவாதி சாந்தவே வைஷ்ணவீவரே ஸ்ரீராகவே ஆபாதமோடிபயந்தம் குருநாமாசனே தேன விக்னாஹ பிரஷந்தி சித்திசம்மதாஹ ஹரிஹ ஓம் ஸ்ரீகுருஷ்ணோ நமஃ. ನಾವು ಹರಿಕಥಾಮೃತ ಸಾರದಲ್ಲಿ ದೈತ್ಯ ತಾರತಮ್ಯ ಸಮಿತಿ ಹರಿಕಥಾಮೃತ ಸಾರ ಇದರಲ್ಲಿ ನಾವು ಆಲ್ಮೋಸ್ಟ್ ಕೊನೆಗೆ ಬಂದಿದ್ದೀವಿ. ಇದು 30ನೇದಾದಂತಹ ದೈತ್ಯ ತಾರತಮ್ಯ ಸಮಿತಿಯನ್ನು ಮಾಡ್ತಾ ಬಂದಿದ್ದೀವಿ. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಇದನ್ನು ನೋಡ್ತಾ ಬಂದಿ ಯಾವುದು ಯಾವುದು ಕೆಲವು ಮಾಡಕೂಡದ್ದು ಮಾಡ್ತಾ ಯಾಕೆ ಮಾಡ್ತಾರೆ, ಯಾರು ಮಾಡಿಸ್ತಾರೆ, ಅದು ಏನು, ಅದು ಮಾಡುವವರೆಲ್ಲ ದೈತ್ಯರು ಅಂತ ಹೇಳಿದಾಗ ನಮಗೆ ಕೆಲವು ಸಂಶಯಗಳು ಬರಲು ಕೂಡ ಅವಕಾಶ ಇದೆ. ಏನೋ ಒಂದು ತಿಳಿಯದೆ ಒಂದು ತಪ್ಪು ಮಾಡ್ತೀವಿ, ಆ ತಪ್ಪು ಮಾಡಿದ್ದ ಮಾತ್ರಕ್ಕೆ ದೈತ್ಯರು ಎಲ್ಲರನ್ನು ದೈತ್ಯರು ದೈತ್ಯರು ಅಂತ ಕರೆಯುವುದು ಸರಿಯಾ ಅಂದ್ರೆ ಗೊತ್ತಿಲ್ಲದೆ ಯಾವುದಾದ್ರೂ ತಪ್ಪು ಮಾಡಿರಬಹುದು. ಸೊ ಉದಾಹರಣೆಗೆ ಇಲ್ಲಿ ನೋಡ್ರಿ, ಇಲ್ಲಿ ಹೇಳ್ತಾ ಇದ್ದಾರೆ 6ನೇ ಪದ್ಯ ನೋಡಿದ್ರೆ ನೇಮದಿಂದ ಅಶ್ವತ್ಥ ತುಳಸಿ ಸೋಮಧರನಲ್ಲಿ ವಿಮಲ ಶಾಲ ಗ್ರಾಮಗಳ ನಿಟ್ಟ ಅಭಿನಮಿಪ ನರಮುಕ್ತಿ ಯೋಗ್ಯ ಸದಾ. ಅದು ಚೆನ್ನಾಗೇ ಇದೆ, ಒಳ್ಳೇದು ಅಂತೇಳಿ. ಆದರೆ ಭೂಮಿಯುಳು ಧರ್ಮಾರ್ಥ ಮುಕ್ತಿ ಸುಕಾಮಾಪೇಕ್ಷೆಗಳಿಂದ ಸಾಲ ಗ್ರಾಮಗಳ ವ್ಯತಿರಿಕ್ತ ಬಂದಿದೆ ದುಃಖ ಇರುವನು ಅಂತೇಳಿ. ಈ ಭೂಮಿಯಲ್ಲಿ ಧರ್ಮ ಅರ್ಥ ಮುಕ್ತಿ ಕಾಮ ಧರ್ಮಾರ್ಥ ಕಾಮ ಮೋಕ್ಷಗಳು ಮುಖ್ಯ ಪುರುಷಾರ್ಥಗಳ ಅದರ ಅಪೇಕ್ಷೆಗಳಿಂದ ಅಂದರೆ ಅದನ್ನು ಬಯಸಿದವರಾಗಿ ಸಾಲಗ್ರಾಮಗಳ ವ್ಯತಿರಿಕ್ತ ಅಂದ್ರೆ ಸಾಲಗ್ರಾಮಗಳನ್ನು ವಿ ಅತಿರಿಕ್ತ ಅಂದ್ರೆ ಬಿಟ್ಟು, ಅತಿರಿಕ್ತ ಅಂದ್ರೆ ಅತಿರಿಕ್ತ ಅಂದ್ರೆ ಬಿಟ್ಟು ಬಿಡುವುದು, ವ್ಯತಿರಿಕ್ತ ಅಂತ ಹೇಳಿದ್ರೆ ಬಿಡುವುದು ದ್ವೇಷ ಸಹಿತದಿಂದ, ಅಂದ್ರೆ ದ್ವೇಷದಿಂದ ಕೂಡಿದವರಾಗಿ ಸಾಲಗ್ರಾಮಗಳನ್ನು ಬಿಟ್ಟು ಈ ಪುರುಷಾರ್ಥಗಳಿಗಾಗಿ ಅವರು ಕೆಲವು ದುಷ್ಟಶಕ್ತಿಗಳನ್ನಾಗಲಿ ಯಾವುದನ್ನೋ ನಮಸ್ಕಾರ ಮಾಡ್ತಾರೆ, ಯಾವುಗಳ ಪೂಜನೆಯೋ ಮಾಡ್ತಾರೆ, ಆದರೆ ಭಗವಂತನನ್ನು ಬಿಟ್ಟು ಸಾಲಗ್ರಾಮಗಳನ್ನು ಬಿಟ್ಟು ಯಾರ ನೇಮದಿಂದ ಅಶ್ವತ್ಥ ವೃಕ್ಷವನ್ನಾಗಲಿ ತುಳಸಿಯನ್ನಾಗಲಿ ಸೋಮಧರ ಚಂದ್ರನನ್ನು ಶಿರಸ್ಸಿನಲ್ಲಿ ಧಾರಿಸಿದಂತಹ ಚಂದ್ರಶೇಖರ ರುದ್ರದೇವರನ್ನಾಗಲಿ ಅಲ್ಲಿ ಸಾಲಗ್ರಾಮಗಳನ್ನಿಡದೆ ಅವುಗಳನ್ನು ಅಂದರೆ ಅಶ್ವತ್ಥಾದಿಗಳನ್ನು ಅಶ್ವತ್ಥ ತುಳಸಿ ರುದ್ರದೇವರು ಆದಿ ಮುಂತಾದವರು ಗಣೇಶ ಯಾವುದೇ ಇತರ ದೇವತೆಗಳನ್ನು ನಮಸ್ಕಾರ ಮಾಡುವುದು ಮಾತ್ರವಲ್ಲದೆ ಸಾಲಗ್ರಾಮಗಳ ಮೇಲೆ ದ್ವೇಷಭಾವದಿಂದ ಸಾಲಗ್ರಾಮಗಳನ್ನು ಇಡದೇ ಇರುವುದು ಯಾಕೆ ಗೊತ್ತಿಲ್ಲದೆ ಇಟ್ಟರೆ ಬೇರೆ, ಆದರೆ ಸಾಲಗ್ರಾಮಗಳ ಮೇಲೆ ದ್ವೇಷವುಳ್ಳವರಾಗಿ ಅವುಗಳನ್ನು ಬಿಟ್ಟವರಾಗಿ ಈ ಇತರ ದೇವತೆಗಳನ್ನು ಪುರುಷಾರ್ಥಗಳ ಒಂದು ಅಪೇಕ್ಷೆಯಿಂದ ಕೆಲವು ತುಚ್ಛಕಾಮನೆಗಳನ್ನು ಇಟ್ಟುಕೊಂಡು ಪೂಜೆ ಇತರ ವಸ್ತುಗಳನ್ನು ಪೂಜೆ ಮಾಡುವುದು ಅದು ಒಂದು ವಿಧವಾದ ದುಃಖಕಾರಕವಾಗತ್ತೆ, ದೈತ್ಯಾದಿಗಳು ಹೋಗುವಂತಹ ದುಃಖ ಮಾರ್ಗದಲ್ಲಿ ಹೋಗುವಂತದ್ದಾಗತ್ತೆ ಅಂತೇಳಿ. ಸೊ ಇದು ಆದ್ರೆ ಹೀಗೆ ಮಾಡುವುದು ಗೊತ್ತಿಲ್ಲದೆ ಮಾಡಿದ್ರೆ ಅವ್ರಿಗೆ ಏನಂದ್ರೆ ಗೊತ್ತಿಲ್ಲದೆ ಮಾಡಿದ್ರೆ ಅದು ದ್ವೇಷದಿಂದ ಆಗೋದಿಲ್ಲ, ಇದು ಅತಿರಿಕ್ತ ವಿಶೇಷವಾಗಿ ಅತಿರಿಕ್ತ ಬಿಡುವುದು ಅಂದ್ರೆ ವಿಶೇಷವಾಗಿ ಬಿಡುವುದಂದ್ರೆ ದ್ವೇಷಭಾವದಿಂದ ಬಿಡುವುದು. ಸೊ ಗೊತ್ತಿಲ್ಲದೆ ಬಿಟ್ಟವರಿಗೆ ಅಜ್ಞಾನದಿಂದ ಬಿಡುವುದು, ಅವರಿಗೆ ಭಗವಂತ ಅವ್ರಿಗೆ ನಿಜವಾದ ಭಕ್ತಿ ಇದ್ದರೆ ಅವರನ್ನು ಸರಿಯಾದ ದಾರಿಗೆ ತಗೊಂಡು ಬರ್ತಾನೆ, ಅವರಿಗೆ ಬಹಳ ಭಯಂಕರವಾದ ಫಲಗಳು ಬರೋದಿಲ್ಲ. ಆದರೆ ಯಾರಾದರೆ ದ್ವೇಷಭಾವದಿಂದ ಇವುಗಳನ್ನು ಬಿಟ್ಟು ಅನ್ಯ ವಸ್ತುಗಳನ್ನು ಪೂಜೆ ಮಾಡ್ತಾರೋ ಅವರಿಗೆ ದುಃಖ ವಿಶೇಷವಾದ ದುಃಖ ಉಂಟಾಗತ್ತೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಸೊ ನಾವು ಅದನ್ನು ಹಾಗೆ ಸುಮ್ಮನೆ ಇದೆಲ್ಲ ತಪ್ಪು ಮಾಡಿಬಿಟ್ರೆ ಅನಂತ ಮನಸ್ಸು ಬರುತ್ತೆ ದುಃಖ ಬರುತ್ತೆ ಅಂತಲ್ಲ, ಆ ತಪ್ಪು ಮಾಡುವುದು ಎಷ್ಟರ ಮಟ್ಟಿಗೆ ಅಂದ್ರೆ ದ್ವೇಷಭಾವದಿಂದ ತಪ್ಪು ಮಾಡಿದ್ರೆ ಬೇರೆ, ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಬೇರೆ, ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಅದು ಅಜ್ಞಾನ, ಅದಕ್ಕೆ ದೇವರು ಕ್ಷಮಿಸುತ್ತಾನೆ, ಅವರು ಒಳ್ಳೆಯವರಾದ್ರೆ ಅವರನ್ನು ಸರಿಯಾದ ದಾರಿಗೆ ತಗೊಂಡು ಬರ್ತಾನೆ. ಆದರೆ ಯಾರಾದ್ರೆ ದ್ವೇಷಭಾವದಿಂದ ಮಾಡ್ತಾರೋ ಅವರನ್ನು ಭಗವಂತ ಅವರು ಆ ದ್ವೇಷಭಾವದಿಂದಲೇ ಮಾಡ್ತಾ ಇರೋದ್ರಿಂದ ಅವರು ತಲುಪಬೇಕಾದಂತಹ ದುಃಖವನ್ನು ಅವ್ರಿಗೆ ಕೊಡ್ತಾನೆ, ಅಲ್ಲಿ ಹೋಗುವಂತೆ ಮಾಡ್ತಾನೆ ಭಗವಂತ, ಅದನ್ನು ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ 8ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, 7ನೇ ಪದ್ಯ ಆದ್ಮೇಲೆ 7ನೇ ಪದ್ಯದಲ್ಲಿ ವಿತತ ಮಹಿಮನ ಬಿಟ್ಟು ಸುರರಿಗೆ ಕುತಕು ವಂದನೆ ಮಾಳ್ಪಮಾನವ ದಿವಿಧನೇ ಸರಿ ಹರಿಯುತ ಸಂಸ್ಥಿತ ನಿನಿಸನಲ್ಲಿ ಚತುರಮುಖ ಮೊದಲಾದ ಕೆಲ ದೇವತೆಗಳೊಳಗೆ ಇಹನೆಂದು ಲಕ್ಷ್ಮಿ ಪತಿಗೆ ಬಂದಿದೆ ಒಂದರಕ್ಷಣೆ ಬಿಟ್ಟಗಳನವರ. ಇಲ್ಲಿ ಆನ್ ದ ಅದರ್ ಹ್ಯಾಂಡ್ ಆ ವಿತತ ಅದನ್ನ ಮತ್ತೆ ಹೇಳ್ತಾ ಇದೆ ಅಂದ್ರೆ ವಿತತ ಮಹಿಮ ತಥಾ ವ್ಯಾಪ್ತ ವಿತತ ವಿಶೇಷವಾಗಿ ವ್ಯಾಪ್ತವಾಗಿ ಅಂದ್ರೆ ಅವನ ಮಹಿಮೆಯೂ ವಿಶೇಷವಾಗಿ ಅವನು ವಿತತ ಅವನ ಮಹಿಮೆಯೂ ವಿತತ ವಿತತ ವಿಶೇಷವಾಗಿ ವ್ಯಾಪ್ತವಾಗಿರುವುದು ವಿತತ ಮಹಿಮ ಅಂದ್ರೆ ವಿಶೇಷವಾಗಿ ವ್ಯಾಪ್ತವಾಗಿರುವ ಮಹಿಮ ಉಳ್ಳವನು ಅಂತ ಒಂದರ್ಥ ಇಲ್ಲ ವಿತತ ಮಹಿಮ ಸಪರೇಟ್ ಆಗಿ ಬಂದ್ರೆ ವಿಶೇಷವಾಗಿ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ವಿತತನಾಗಿದ್ದಾನೆ ಮಹಿಮೋಪೇತನೂ ಆಗಿದ್ದಾನೆ ಅಂದ್ರೆ ಎಲ್ಲ ಕಡೆ ವ್ಯಾಪ್ತವಾದ ಮಹಿಮೆ ಉಳ್ಳವನಂತ ಒಂದರ್ಥ ಕೊಡ್ರೆ ಎಲ್ಲ ಕಡೆ ವ್ಯಾಪ್ತನಾದವನು ಅತಿ ಶ್ರೇಷ್ಠವಾದ ಮಹಿಮೆ ಉಳ್ಳವನು ಎರಡು ಅಂತೇಳಿ ಹಾಗೆ ಇನ್ನೊಂದು ಅರ್ಥ ತಗೊಂಡ್ರೆ ವಿತತ ಮಹಿಮನ ಬಿಟ್ಟು ಅಂತಹ ಸರ್ವ ಮಹಿಮೋಪೇತನಾದಂತಹ ಶ್ರೀಮನ್ನಾರಾಯಣನನ್ನು ಬಿಟ್ಟವರಾಗಿ ಸುರರಿಗೆ ಪೃಥಕ್ ವಂದನೆ ಮಾಳ್ಪ ಮಾಡವ ಸುರರಿಗೆ ಅಂದ್ರೆ ಇತರ ದೇವತೆಗಳಿಗೆ ಸುರರು ದೇವತೆಗಳು ಯಾರು ರುದ್ರಾದಿಗಳಾಗಲಿ ಇತರ ದೇವತೆಗಳಾಗಲಿ ಇಂದ್ರಾದಿಗಳಾಗಬಹುದು ಇನ್ನು ಕ್ಷುದ್ರ ದೇವತೆಗಳಾಗಬಹುದು ಯಾರಾದರೂ ಆಗಬಹುದು ಸೊ ಸುರರಿಗೆ ಪೃಥಕ್ ವಂದನೆ ಮಾಳ್ಪ ಪೃಥಕ್ ಅಂದ್ರೆ ಬೇರೆಯಾಗಿ ವಂದನೆ ನಮಸ್ಕಾರ ಮಾಳ್ಪ ಬೇರೆಯಾಗಿ ಅಂದ್ರೆ ಏನು ಅಂದ್ರೆ ದೇವರನ್ನು ಬಿಟ್ಟು ವಿತತ ಮಹಿಮನ ಬಿಟ್ಟು ಅವರನ್ನು ಮಾತ್ರ ನಮಸ್ಕಾರ ಅಂದ್ರೆ ಭಗವಂತನ ಮೇಲೆ ದ್ವೇಷ ನೋಡಿ ಮತ್ತು ದ್ವೇಷಭಾವ ಭಗವಂತನ ಮೇಲೆ ದ್ವೇಷಭಾವ ಉಳ್ಳವರಾಗಿ ಭಗವಂತನನ್ನು ಬಿಟ್ಟವರಾಗಿ ಇತರ ದೇವತೆಗಳನ್ನು ಅವರೇ ಶ್ರೇಷ್ಠರು ಅಂತ ಭಾವಿಸಿ ಅವರನ್ನು ಬೇರೆಯಾಗಿ ಭಗವಂತನಿಗೆ ಮಾಡದೆ ಅವರನ್ನು ಮಾತ್ರ ಮಾಡುವ ಸೊ ಪೃಥಕ ವಂದನೆ ಮಾಳ್ಪ ಮಾಡುವ ಮಾಳ್ಪ ಅಂದ್ರೆ ಮಾಡುವಂತಹ ಮಾನವ ಮನುಷ್ಯನು ಸಿಕ್ಕಿದನೇ ಸರಿ ದೈತ್ಯನೇ ಆಗಿದ್ದಾನೆ ಹರಿ ಇಲ್ಲಿ ಮತ್ತೆ ಸಂಶಯ ಏನ್ರಿ ಭಗವಂತನ ಬಿಟ್ಟು ಇತರ ದೇವತೆಗಳು ನಮಸ್ಕಾರ ಮಾಡಿದರೆ ಏನೋ ತಿಳಿಯದೆ ಮಾಡಿರಬಹುದು ಸೊ ಅದ ಅಷ್ಟು ಮಾತ್ರಕ್ಕೆ ಅವರನ್ನು ದೀಪಿದರು ಅಂತ ಕರೆಯಬಹುದಾ ಅಂತ ಸಂಶಯ ಬಂದರೆ ಇತರ ಭಗವಂತನನ್ನು ಬಿಟ್ಟು ಇತರ ದೇವತೆಗಳನ್ನು ಪುತ್ತಕ್ಕಾಗಿ ವಂದನೆ ಬೇರೆಯಾಗಿ ಅಂದ್ರೆ ಏನು ಪುತ್ತಕ್ಕರು ಅಂತ ಹೇಳಿದ್ರೆ ಇವರಿಗೆ ಭಗವಂತ ಬೇಕಾಗಿಲ್ಲ ಅಲ್ಲಿ ಭಗವಂತನ ದ್ವೇಷದ ಸೂಚನೆ ಅಂದ್ರೆ ಏನು ಭಗವಂತ ಬೇಕಾಗಿಲ್ಲ ಈಶ್ವರರಿದ್ದರೆ ಸಾರು ಈಶ್ವರರಿಗೂ ಭಗವಂತ ಬೇಕಾಗಿಲ್ಲ ನನಗೂ ಭಗವಂತ ಬೇಕಾಗಿಲ್ಲ ಅಂತ ಭಾವನೆ ಮಾಡುವುದು ಅದು ಭಗವಂತನ ಮೇಲೆ ದ್ವೇಷವನ್ನು ತೋರಿಸುವಂತಾಗತ್ತೆ ಹೀಗೆ ಮಾಡಿದರೆ ಬೇರೆಯಾಗಿ ಆ ದೇವತೆಗಳನ್ನು ಮಾತ್ರ ಮಾಡ್ತಾ ಈ ದೇವತೆಗಳನ್ನು ಮಾಡಿದರೆ ಸಾಕು ಈ ದೇವತೆಗಳಿಗೂ ಭಗವಂತ ಬೇಕಾಗಿಲ್ಲ ನನಗೂ ಭಗವಂತ ಬೇಕಾಗಿಲ್ಲ ಅಂತ ಯಾರಾದರೂ ಭಾವನೆ ಮಾಡ್ತಾರೋ ಹಾಗೆ ಮಾಡುವಂತಹ ಮನುಷ್ಯ ದೈತ್ಯ ಅವನಿಗೆ ದೈತ್ಯ ಸ್ವಭಾವ ಇದೆ ಅವನಲ್ಲಿ ದೈತ್ಯರ ಪ್ರಭಾವವೂ ಇದೆ ಅವನಿಗೆ ದೈತ್ಯ ಸ್ವಭಾವವಿದೆ ಅವನಲ್ಲಿ ದೈತ್ಯರ ಪ್ರಭಾವವೂ ಇದೆ ಅವರಲ್ಲಿ ನಿಂತು ದೈತ್ಯರು ಅವರಿಂದ ಕೆಟ್ಟ ಕೆಲಸವನ್ನು ಮಾಡಿಸ್ತಾರೆ ಇವರಿಂದ ಇಂತಹ ಮನುಷ್ಯರಿಂದ ಕೆಟ್ಟ ಕೆಲಸವನ್ನು ಮಾಡಿಸುವ ಅಭಿಮಾನಿ ದೈತ್ಯರು ಇದ್ದಾರೆ ಸೊ ಅವನಿಗೂ ಆ ದೈತ್ಯ ಸ್ವಭಾವ ಇದೆ ಅವನಿಂದ ಕೆಟ್ಟ ಕೆಲಸ ಮಾಡಿಸುವ ಅಭಿಮಾನಿ ದೈತ್ಯರಿಗೂ ದೈತ್ಯ ಸ್ವಭಾವ ಇದೆ ಇವರೆಲ್ಲರೂ ದೊಡ್ಡ ದೈತ್ಯರಾಗಿದ್ದಾರೆ ಯಥಾಯೋ ಅಂದ್ರೆ ಅವರವರಿಗೆ ತಕ್ಕಂತೆ ದೈತ್ಯರಾಗಿದ್ದಾರೆ ಅಂತ ಹೇಳ್ತಾ ಇದನೇ ಸರಿ ಹರಿಯುತ ಸಂಸ್ಥಿತ ನೆನೆಸನು ಅಲ್ಲಿ ಅಲ್ಲಿ ಹರಿ ತಾನು ಸಂಸ್ಥಿತನು ಎನಿಸುವುದಿಲ್ಲ ಅಂದರೆ ಏನು ಈ ದೈತ್ಯ ಸ್ವಭಾವದಿಂದ ಮಾಡುವವರು ಆ ದೈತ್ಯ ಸ್ವಭಾವದಿಂದ ಮಾಡುವವರನಿಗೆ ಪ್ರೇರಣೆಯನ್ನು ಕೊಟ್ಟು ಅವರಿಂದ ಆ ಕೆಟ್ಟ ಕೆಲಸವನ್ನು ಮಾಡಿಸುವಂತಹ ದೈತ್ಯರು ಇದು ಇವರೆಲ್ಲರೂ ಕೂಡ ದೈತ್ಯರೇ ಆಗಿದ್ದಾರೆ ಅಂತಹ ಕೆಟ್ಟ ದೈತ್ಯ ಸ್ವಭಾವವುಳ್ಳವರಲ್ಲಿ ಹರಿಯುತ ಸಂಸ್ಥಿತನು ಎನಿಸನು ಅಲ್ಲಿ ಅಲ್ಲಿ ಅಂದ್ರೆ ಆದ ಎಲ್ಲ ವಿಧವಾದ ದೈತ್ಯಗಳು ಮಾಡುವಂತಹ ದೈತ್ಯರು ಮಾಡಿಸುವಂತಹ ದೈತ್ಯರು ಈ ಎಲ್ಲ ದೈತ್ಯರ ಒಳಗೆ ಕೂಡ ತಾ ಸಂಸ್ಥಿತನು ಎನಿಸನು ಹರಿ ಆ ಭಗವಂತನು ಅಲ್ಲಿ ಆ ದೈತ್ಯರಲ್ಲಿ ತಾನು ಸಂಸ್ಥಿತನು ಎನಿಸುವುದಿಲ್ಲ ಯಾಕೆ ಹರಿ ತಾನು ಸಂಸ್ಥಿತನು ಎನಿಸುವುದಿಲ್ಲ ಅಂದ್ರೆ ಸಮ್ಯಕ್ ಸ್ಥಿತ ಸಂಸ್ಥಿತ ಚೆನ್ನಾಗಿ ಇರುವುದು ಚೆನ್ನಾಗಿ ಇರುವುದಂದ್ರೆ ಏನು ಆ ದೈತ್ಯರ ಒಳಗೂ ಭಗವಂತ ಇದ್ದಾನೆ ಆದರೆ ಅವರಲ್ಲಿ ಭಗವಂತ ಚೆನ್ನಾಗಿದ್ದಾನ ಅಂದ್ರೆ ಅಂದ್ರೆ ಅಧಿಷ್ಠಾನ ಅಲ್ಲ ಅವರು ಅಂತಹ ದೈತ್ಯ ಸ್ವಭಾವ ಉಳ್ಳವರ ಒಳಗೂ ಭಗವಂತನಿದ್ದರೆ ಎಲ್ಲರನ್ನು ಭಗವಂತನ ಇರುವ ಎಲ್ಲವನ್ನು ಪೂಜೆ ಮಾಡಬೇಕಂತ ಹೇಳಿ ಆ ದೈತ್ಯರನ್ನು ಕೂಡ ನಾವು ಪೂಜಾದಿಗಳನ್ನು ಮಾಡು ಗೌರವವನ್ನು ಮಾಡಬೇಕು ಭಕ್ತಿಯನ್ನು ತೋರಿಸಬೇಕಂದ್ರೆ ನಿಶ್ಚಯವಾಗಿ ಇಲ್ಲ ದೈತ್ಯರ ಒಳಗೆ ಭಗವಂತನು ಇದ್ದರೂ ಕೂಡ ಅವರಲ್ಲಿ ಆ ಕೆಟ್ಟವರಿಂದ ಮಾಡಬೇಕಾಗಿರೋ ಸಾಧನೆಯನ್ನು ಮಾಡಿಸುತ್ತಾ ಭಗವಂತ ಇದ್ದಾನಷ್ಟೇ ಹೊರತು ಅವರನ್ನು ಪೂಜ್ಯಾರ್ಹರನ್ನಾಗಿ ಭಗವಂತ ಮಾಡಲಿಲ್ಲ ಆದ್ದರಿಂದ ಭಗವಂತ ಅಲ್ಲಿ ಸಮ್ಯಕ್ ಸ್ಥಿತನ ಚೆನ್ನಾಗಿ ಅಂದ್ರೆ ಆ ಅಧಿಷ್ಠಾನದಲ್ಲಿ ಆ ಭಗವಂತನನ್ನು ಪೂಜೆ ಮಾಡುವಂತೆ ಇಲ್ಲ ಸೊ ಅವನು ಸಂಸ್ಥಿತನು ಅನಿಸೋದಿಲ್ಲ ಅಂದ್ರೆ ಎನಿಸುವುದಿಲ್ಲ ಅಂತ ಹೇಳಿ ಅಲ್ಲಿ ಭಗವಂತನನ್ನು ನಾವು ಪೂಜೆ ಮಾಡುವುದಿಲ್ಲ. ಅಂದರೆ ದೈತ್ಯ ಅಧಿಷ್ಠಾನದಲ್ಲಿ ಭಗವಂತನ ಪೂಜಾದಿಗಳನ್ನು ಸೇವಾದಿಗಳನ್ನು ನಾವು ಮಾಡುವುದು ಇಲ್ಲ, ಮಾಡಕೂಡದು ಅನ್ನೋದನ್ನು ಈಗ ಹೇಳ್ತಾ ಇದ್ದಾರೆ. ಸೊ ಇದು ದೈತ್ಯ ಸ್ವಭಾವದ, ಅದಕ್ಕೆ ದೈತ್ಯ ತಾತ್ಪರ್ಯ ಅಂದರೆ ಯಾರ್ಯಾರು ಇಂತಹ ಕೆಲಸಗಳನ್ನು ಮಾಡ್ತಾರೋ, ಅಂದರೆ ಭಗವಂತನನ್ನು ಬಿಟ್ಟು ಇತರ ದೇವತೆಗಳನ್ನು ನಮಸ್ಕಾರ ಮಾಡುವುದು ದೈತ್ಯ ಸ್ವಭಾವ ಅಂತ ಹೇಳಿದರೆ, ಹಾಗೆ ಮಾಡುವರಲ್ಲಿಯೂ ವ್ಯತ್ಯಾಸ ಇದೆ, ತಾರತಮ್ಯ ಇದೆ, ಅವರಲ್ಲಿ ಕೂಡ ಗ್ರೇಡೇಷನ್ಸ್ ಇದೆ. ಕೆಲವರು ಭಗವಂತನನ್ನು ತುಂಬಾ ದ್ವೇಷ ಮಾಡ್ತಾರೆ, ಕೆಲವರು ಸ್ವಲ್ಪ ದ್ವೇಷ ಮಾಡ್ತಾರೆ, ಹೀಗೆ ಅವರಲ್ಲಿ ಕೂಡ ವೇರಿಯೇಷನ್ ಇದೆ. ಆದರೆ ಅವರೆಲ್ಲರೂ ಕೂಡ ಅವರ ಅಂತಹ ಕೆಟ್ಟವರಲ್ಲಿ, ಕೆಟ್ಟ ಸ್ವಭಾವವುಳ್ಳವರಲ್ಲಿ ಹರಿ ತಾನು ಪೂಜಾ ಯೋಗ್ಯನಾಗಿ ನಿಲ್ಲುವುದಿಲ್ಲ. ಅಂದರೆ ಅಲ್ಲಿ ಅಧಿಷ್ಠಾನಗಳಲ್ಲಿ ಆ ಭಗವಂತನನ್ನು ಪೂಜೆ ಮಾಡುವುದಿಲ್ಲ. ಅದು ತಿಳಿಯಬೇಕು, ಅವರಲ್ಲಿಯೂ ಭಗವಂತ ಇದ್ದಾನೆ, ಅವರಿಂದ ಕೆಟ್ಟ ಸಾಧನೆ ಮಾಡಿಸುತ್ತಾನೆ, ಅವನು ಅಲ್ಲಿ ಸ್ಥಿತನಾಗಿದ್ದಾನೆ, ಆದರೆ ಸಮ್ಯಕ್ ಸ್ಥಿತನಲ್ಲ. ಅಂದರೆ ಚೆನ್ನಾಗಿ ಇದು ಪೂಜೆಗೊಳ್ಳುವ ರೂಪ ಅಲ್ಲ, ಆದರೆ ಅಲ್ಲಿ ಇದ್ದು ಅಲ್ಲಿರುವಂತಹ ಭಗವಂತನನ್ನು ಮಾತ್ರ ನಾವು ಭಗವಂತ ಅಂತೇಳಿ ಅಲ್ಲಿರುವ ಭಗವಂತನನ್ನು ನಾವು ಮನಸ್ಸಿನಲ್ಲಿ ಭಾವನೆ ಮಾಡುವುದಷ್ಟೇ ಹೊತ್ತು ಅವರನ್ನು ನಾವು ಪೂಜೆ ಮಾಡುವುದಾಗಲಿ ಅವರನ್ನು ಸೇವೆ ಮಾಡುವುದಾಗಲಿ ಮಾಡೋದಿಲ್ಲ. ದೈತ್ಯ ಸ್ವಭಾವ ಉಳ್ಳವರನ್ನು ಹತ್ರ ನಾವು ಹೋಗೋದಿಲ್ಲ ಅಂತೇಳಿ ಅದಕ್ಕೆ ಹೇಳ್ತಾ ಇದ್ದಾರೆ. ಆಯ್ತಾ, ಚತುರಮುಖ ಮೊದಲಾದ ಕಿಲ ದೇವತೆಗಳೊಳಗಿಹನೆಂದು ಲಕ್ಷ್ಮಿ ಪತಿಗೆ ವಂದಿಸೆ ಒಂದ ರಕ್ಷಣೆ ಬಿಟ್ಟಗಲನವರ ಆನ್ ದ ಕಾಂಟ್ರರಿ. ಹೀಗೆ ದೈತ್ಯ ಸ್ವಭಾವವನ್ನು ಪ್ರದರ್ಶನ ಮಾಡಿದರೆ ಭಗವಂತ ಅವರನ್ನು ರಕ್ಷಣೆ ಮಾಡೋದಿಲ್ಲ, ಅವರನ್ನು ಏನು ಅಂದ್ರೆ ಬಿಟ್ಟು ಹೋಗಿದ್ದಾರೆ, ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ. ಅವರು ದೈತ್ಯ ಸ್ವಭಾವ ಉಳ್ಳವರು ಆಗಿದ್ದರೆ ಸರಿ, ಅವರನ್ನು ಆ ದಾರಿಯಲ್ಲೇ ಸಾಧನೆಯನ್ನು ಮಾಡಿಸ್ತಾನೆ ಭಗವಂತ. ಆನ್ ದ ಕಾಂಟ್ರರಿ, ಚತುರಮುಖ ಅಂದ್ರೆ ಚತುರಮುಖನಾದ ಬ್ರಹ್ಮದೇವರು, ಅವರು ಮೊದಲಾದ ಅಖಿಲ ದೇವತೆ ಮುಂತಾದಂತಹ ಸಮಸ್ತ ದೇವತೆಗಳ ಒಳಗೆ ಇಹನು ಎಂದು, ಯಾರಿದ್ದಾನೆ ಇಹನು, ನಾರಾಯಣನಿದ್ದಾನೆ ಅಂತೇಳಿ ಲಕ್ಷ್ಮೀಪತಿಗೆ ಅಂದ್ರೆ ಭಗವಂತ ಶ್ರೀಮನ್ನಾರಾಯಣ ಚತುರ್ಮುಖ ಬ್ರಹ್ಮಾದಿಗಳ ಮೊದಲಾದಂತಹ ಎಲ್ಲ ದೇವತೆಗಳ ಒಳಗೂ ಇದ್ದು ಆ ಎಲ್ಲ ದೇವತೆಗಳಿಂದಲೂ ಒಳ್ಳೆ ಸಾಧನೆಯನ್ನು ಮಾಡಿಸುತ್ತಾ ಭಗವಂತ ಇದ್ದಾನೆ ಅಂತ ಅರಿತವರಾಗಿ ಲಕ್ಷ್ಮೀಪತಿಗೆ, ಲಕ್ಷ್ಮೀಪತಿಯಾದ ಆ ನಾರಾಯಣನಿಗೆ ವಂದಿಸೇ ನಮಸ್ಕಾರವನ್ನು ಮಾಡಿದರೆ ಹಾಗೆ ಮಾಡುವಂತಹ ಸದ್ಭಕ್ತರನ್ನು ಆ ಭಗವಂತ ಒಂದರ ಕ್ಷಣ ಬಿಟ್ಟಗಳನ್ನು ಅವರ ಅಂತಹ ಒಳ್ಳೆಯ ಭಕ್ತರನ್ನು ಒಂದರ ಕ್ಷಣ ಕೂಡ ಭಗವಂತ ಬಿಟ್ಟು ಇರುವುದಿಲ್ಲ ಅಂತ ಹೇಳಿ ಇಲ್ಲಿ ದುಷ್ಟ ಸ್ವಭಾವ, ಅದೇ ವಿಧವಾಗಿ ದೇವ ಸ್ವಭಾವ, ಕೆಟ್ಟ ಸ್ವಭಾವ ಒಳ್ಳೆ ಸ್ವಭಾವ, ದುಷ್ಟ ಸ್ವಭಾವ ಕೆಟ್ಟ ಸ್ವಭಾವ ಒಂದು ಕಡೆ ಆದರೆ ಒಳ್ಳೆ ಸ್ವಭಾವ ದೇವತೆಗಳಿಗೆ ಯೋಗ್ಯವಾದ ಸ್ವಭಾವ ಇನ್ನೊಂದು ಕಡೆ. ಹೀಗೆ ಭಗವಂತ ಇದ್ದರೆ ಆ ದೇವತಾ ಸ್ವಭಾವವನ್ನು ತೋರಿಸುವ ಅವರನ್ನು ಒಂದರ ಕ್ಷಣ ಬಿಡದೆ ಸಂರಕ್ಷಣೆ ಮಾಡ್ತಾ ಆನಂದವನ್ನು ಕೊಡ್ತಾ ಸುಖವನ್ನು ಕೊಡ್ತಾ ಭಗವಂತ ಇರ್ತಾನೆ. ಆದರೆ ಈ ಕೆಟ್ಟವರಿಗೆ ಆ ತೊಂದರೆಗಳನ್ನು ಕೊಡ್ತಾನೆ ಇರ್ತಾನೆ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹಿತತ ಮಹಿಮನ ಬಿಟ್ಟು ಸುರರಿಗೆ ಪೃಥಕ್ ವಂದನೆ ಮಾಡ್ಪ ಮಾನವ ದಿಧನೇ ಸರಿ ಹರಿಯುತ ಸಂಸ್ಥಿತ ನಿಮಿತನಲ್ಲಿ ಚತುರಮುಖ ಮೊದಲಾದ ಕಿಲ ದೇವತೆಗಳೊಳಗಿ ಹನೆಂದು ಲಕ್ಷ್ಮೀಪತಿಗೆ ವಂದಿಸೆ ಒಂದರ ಕ್ಷಣ ಬಿಟ್ಟಗಲನವರ. ಅದು ಏನೇ ಪದ್ಯ ಆದ ಮೇಲೆ ಎಂಟನೆಯ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಶೈವ ಶೂದ್ರ ಕರ ಅರ್ಚಿತ ಮಹಾದೇವ ವಾಯು ಹರಿ ಪ್ರತಿಮೆ ವೃಂದಾವನದಿ ಮಾಸದ್ವಯದೊಡಿಹ ತುಳಸಿ ಅಪ್ರಸವ ಗೋ ವಿವಾಹ ವರ್ಜಿತ ಅಶ್ವತ್ಥ ವಿಟಪಿಗಳ ಭಕ್ತಿಪೂರ್ವಕ ಸೇವಿಸುವನರ ದೈತ್ಯ ಶಾಶ್ವತ ದುಃಖ ಇರುವನು. ಯಾವ ಯಾವುದುಗಳನ್ನು ನಾವು ಪೂಜೆಯನ್ನು ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಶೈವ ಶೂದ್ರ ಕರ ಅರ್ಚಿತ, ಶೈವರು ಅಂದ್ರೆ ಶೈವರು ಅಂತ ಹೇಳಿದ್ರೆ ಮನೆ ಶೈವರಲ್ಲ ಇವರು, ಎಂಥ ಅವರು ಶೈವರು, ಶಿವ ಪಾಷಂಡಿಗಳಾದ ಶಿವನೇ ಸರ್ವೋತ್ತಮ, ವಿಷ್ಣು ಏನೂ ಇಲ್ಲ ಅಂತ ಭಾವನೆ ಮಾಡುವಂತಹ ವಿಷ್ಣು ದ್ವೇಷಿಗಳಾದಂತಹ ಶೈವರು ಯಾರಿದ್ದಾರೋ ಅಂತಹ ಶೈವರು, ಅವರು ಜೊತೆಯಲ್ಲಿ ಶೂದ್ರರು, ಶೂದ್ರ ಅಂದ್ರೆ ಭಗವದ್ವೇಷಿಗಳಾದಂತಹ ಶೂದ್ರರು, ಶೂದ್ರ ಅಂದ್ರೆ ಮುಖ್ಯವಾಗಿ ಹೇಳ್ತಾ ಇರೋದು ಎಲ್ಲರೂ ಭಗವದ್ವೇಷಿಗಳಾದಂತಹ ಅವರು, ಅಂತಹ ಶೈವ ಶೂದ್ರರ ಕರದಿಂದ ಅಂದ್ರೆ ಭಗವದ್ವೇಷಿಗಳಾದವರ ಕೈಗಳಿಂದ ಪೂಜಿಸಲ್ಪಟ್ಟಿರುವಂತಹ ಶೈವ ಶೂದ್ರ ಕರ ಅರ್ಚಿತ, ಸೊ ಅವರಿಂದ ಪೂಜಿಸಲ್ಪಡುವಂತಹ ಅಂದ್ರೆ ಸರಿಯಾದ ಅಧಿಷ್ಠಾನವಿಲ್ಲದೆ ಅಲ್ಲಿ ಅವರ ಆ ಇರುವ ಜಾಗಗಳಲ್ಲಿ ಅವರು ಪೂಜೆ ಮಾಡ್ತಾರೆ. ಅವರು ಯಾರನ್ನು ಪೂಜೆಯಲ್ಲಿ ದುಷ್ಟ ಅಧಿಷ್ಠಾನಗಳಲ್ಲಿ ಪೂಜೆ ಮಾಡ್ತಾರೋ ಅವುಗಳನ್ನು ತಗೊಂಡು ಸ್ವತಃ ಪ್ರತಿಷ್ಠಾ ಅವರಂದ್ರೆ ಅವರೇ ಶೈವ ಶೂದ್ರರೇ ಪ್ರತಿಷ್ಠೆ ಮಾಡಿರಬಹುದು, ಇಲ್ಲ ಬೇರೆಯವರು ಪ್ರತಿಷ್ಠೆ ಮಾಡಿರಬಹುದು, ಹೇಗಾದ್ರೂ ಇರಬಹುದು, ಆದರೆ ಅವರಿಂದ ಪೂಜಿಸಲ್ಪಟ್ಟುವಂತಹ ಶೈವ ಶೂದ್ರ ಕರಾರ್ಚಿತ ಮಹಾದೇವ ವಾಯು ಹರಿ ಪ್ರತಿಮೆ ಸೊ ಇಲ್ಲಿ ಮೂರನ್ನು ಹೇಳ್ತಾ ಇದ್ದಾರೆ, ಹರಿವಾಯು ಗುರುಗಳು ನಾವು ನಾವು ಹೇಳ್ತೀವಿ. ಸೊ ಇಲ್ಲಿ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ನಾವು ಶೈವ ಶೂದ್ರರಿಂದ ಪೂಜಿಸಲ್ಪಡುವಂತಹ ಪ್ರತಿಮೆಗಳಿರುತ್ತೆ. ಆ ಪ್ರತಿಮೆಗಳು ಯಾರ ಪ್ರತಿಮೆಗಳು? ಮಹಾದೇವ ರುದ್ರದೇವರದು, ವಾಯುದೇವರದು, ಹರಿಯ ಪ್ರತಿಮೆಗಳು. ಸೊ ಸರಿ, ಆದ್ರೆ ಹರಿಯನ್ನು ಪೂಜೆ ಮಾಡಬಹುದಲ್ವಾ? ಹರಿಯನ್ನು ಪೂಜೆ ಮಾಡಿದ್ರಲ್ಲಿ ಏನು ತಪ್ಪಿಲ್ಲ ಅಂದ್ರೆ, ಹರಿಯ ಪ್ರತಿಮೆ ಹೊಂದಿದ್ದು ಆ ಹರಿಯ ಪ್ರತಿಮೆಯನ್ನು ವಿಷ್ಣು ದ್ವೇಷಿಗಳಾದಂತಹ ಶೈವ ಶೂದ್ರರು ಪೂಜೆ ಮಾಡಿದರೆ ನಾವು ಆ ಹರಿ ಪ್ರತಿಮೆಯನ್ನು ಕೂಡ ನಾವು ಹತ್ತಿರ ತರೆಯೋದಿಲ್ಲ. ಯಾಕಂದ್ರೆ ಅವರು ಅಲ್ಲಿ ವಿಷ್ಣು ದ್ವೇಷದಿಂದ ಅವರು ಮಾಡುವುದರ ಮೂಲಕವಾಗಿ ಆ ಪ್ರತಿಮೆಯಲ್ಲಿ ಆ ವಿಷ್ಣು ದ್ವೇಷದ ಒಂದು ಪ್ರಭಾವ ಆ ಭಗವಂತ ಅಲ್ಲಿದ್ದು ಅದನ್ನು ಮಾಡಬೇಡ ಮಾಡಬೇಡ ಅಂತ ಹೇಳ್ತಾ ಇರ್ತಾನೆ ಭಗವಂತ. ಯಾರಂದ್ರೆ ಇದು ವಿಷ್ಣು ದ್ವೇಷಿಗಳು ಮಾಡಿದಂತಹ ಪೂಜೆ ಮಾಡಿದಂತಹ ವಸ್ತು ಇದು, ಇದನ್ನು ನೀವು ಸ್ವೀಕಾರ ಮಾಡಬೇಡಿ ಅಂತ ಹೇಳ್ತಾನೆ ಭಗವಂತನ ಸೂಚನೆ ಮಾಡ್ತಾನೆ. ಆದ್ದರಿಂದ ಶೈವ ಶುದ್ರ ಕರಾಚಿತವಾಗಿರುವಂತಹ ಪ್ರತಿಮೆಗಳು, ಮಹಾದೇವನ ಪ್ರತಿಮೆ, ವಾಯುದೇವರ ಮಹಾದೇವನ ರುದ್ರದೇವರು, ರುದ್ರದೇವರ ಪ್ರತಿಮೆ ವಾಯುವಿನ ಹನುಮ ಆದಿ ಭಗವನ್ ವಾಯುದೇವರ ಅವತಾರಗಳ ಪ್ರತಿಮೆಗಳಾಗಲಿ, ಹರಿ ಶ್ರೀಮನ್ನಾರಾಯಣ ಇಲ್ಲ ನಾರಾಯಣನ ಅವತಾರಗಳಾಗಲಿ, ಅವೆಲ್ಲ ಪ್ರತಿಮೆಗಳು ಯಾವುದು, ನಾನಾ ವಿಧವಾದಂತಹ ಪ್ರತಿಮೆಗಳು, ಆ ಪ್ರತಿಮೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಅವರಿಂದ ಪೂಜಿಸಲ್ಪಟ್ಟುವಂತಹ ಪ್ರತಿಮೆಗಳು, ಸೊ ಹರಿ ಪ್ರತಿಮೆ ವೃಂದಾವನದಲ್ಲಿ ಮಾಸದ್ವಯದೊಳಿಹ ತುಳಸಿ ಅಪ್ರಸವ, ಅಂದ್ರೆ ಆ ಹರಿ ಪ್ರತಿಮೆಯನ್ನು ನಾವು ಸೇವಿಸಬಾರದು. ಆ ವಾಯು ಪ್ರತಿಮೆಯನ್ನು, ಮಹಾದೇವರ ಪ್ರತಿಮೆಯನ್ನು, ಇವು ಶೈವ ಶುದ್ರ ಕೈಯಿಂದ ಪೂಜಿಸಲ್ಪಟ್ಟಿರುವಂತಹ ರುದ್ರ ವಾಯು ಹರಿಯ ಪ್ರತಿಮೆಗಳನ್ನು ನಾವು ಸೇವಿಸಬಾರದು ಅದನ್ನು ಹೇಳ್ತಾ ಇದ್ದಾರೆ, ಆ ಪ್ರತಿಮೆಗಳನ್ನು. ಹಾಗೆ ವೃಂದಾವನದಿ ಅಂದ್ರೆ ವೃಂದಾವನದಲ್ಲಿ ಮಾಸದ್ವಯದೊಳಿಹ ಅಂದ್ರೆ ಮಾಸದ್ವಯ ಅಂದ್ರೆ ಒಂದು ವೃಂದಾವನವನ್ನು ಮಾಡ್ತಾರೆ, ಅದರಲ್ಲಿ ಮಾಸದ್ವಯ ಎರಡು ತಿಂಗಳಕ್ಕಿಂತ ಒಳಗಿರುವಂತಹ ಬೀಜ ಅಂಕುರ ಆರಂಭ ಮಾಡಿ ಎರಡು ತಿಂಗಳು ಆಗದೆ ಅದರ ಒಳಗಿರತಕ್ಕುವಂತಹ ತುಳಸಿ. ಸೊ ಅಂದ್ರೆ ನಾವು ಏನಾಯ್ತು ಇಲ್ಲಿ, ತುಳಸಿಯನ್ನು ನಾವು ಪೂಜೆ ಮಾಡುವಾಗ ಅದಕ್ಕೆ ಅಧಮ ಪಕ್ಷ ಎರಡು ತಿಂಗಳ ಬೆಳವಣಿಗೆ ಇರಬೇಕು, ಅಂತಹ ತುಳಸಿಯನ್ನೇ ನಾವು ಪೂಜೆ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇಲ್ಲಿ ವಿಧಿ ನಿಷೇಧಗಳನ್ನು ತಿಳಿಸಿಕೊಡುವುದು ಒಂದು ಉದ್ದೇಶ, ಎರಡನೇದಾಗಿ ಆ ನಿಷೇಧಗಳನ್ನು ತಿಳಿದು ತಿಳಿದು ಭಗವದ್ವೇಷದಿಂದ ಮಾಡುವವರಲ್ಲಿ ದೈತ್ಯರು ನಿಂತು ಅವರಿಗೆ ಪ್ರೇರಣೆಯನ್ನು ಕೊಟ್ಟು ಆ ದೈತ್ಯರ ಪ್ರಭಾವದಿಂದ ಅಂತಹ ಕೆಲಸಗಳನ್ನು ಮಾಡ್ತಾರೆ ಅನ್ನೋದು ತೋರಿಸುವುದು ಇನ್ನೊಂದು ಉದ್ದೇಶ. ಹೀಗೆ ಆ ಪ್ರತಿಮೆಗಳಲ್ಲಿ ಈ ವಿಧವಾದ ಅನೇಕ ವಿಧ ಪ್ರತಿಮೆಗಳನ್ನು ವೃಂದಾವನದಲ್ಲಿ ಮಾಸದ್ವಯದೊಳಿಹ ಅಂದ್ರೆ ಎರಡು ತಿಂಗಳಿಗಿಂತಲೂ ಒಳಗಿರುವಂತಹ ಬೀಜಾಂಕುರವಾಗಿ ಎರಡು ತಿಂಗಳ ಇಂತಹ ಕಡಿಮೆ ಕಾಲ ಆಗಿರುವಂತಹ ತುಳಸಿಯನ್ನು, ಅದೇ ವಿಧವಾಗಿ ಅಪ್ರಸವ ಗೋ ಪ್ರಸವವಾಗದೇ ಇರುವಂತಹ ಕರುವು ಹಾಕದೇ ಇರುವಂತಹ ಆಕಳನ್ನು, ವಿವಾಹ ವಿವರ್ಜಿತ ಅಶ್ವತ್ಥ ವಿಟಪಿಗಳ, ಇದು ಅಶ್ವತ್ಥ ವಿವಾಹ ಅಂತ ಒಂದು ಮಾಡ್ತಾರೆ. ಅಶ್ವತ್ಥ ವಿವಾಹ ಅಂದ್ರೆ ಏನು? ಅಶ್ವತ್ಥನಲ್ಲಿ ನಾರಾಯಣನ್ನು ಆವಾಹನೆ ಮಾಡ್ತಾರೆ, ನಾರಾಯಣನ್ನು ಆವಾಹನೆ ಮಾಡಿ ನಾರಾಯಣ ಲಕ್ಷ್ಮಿಯರು ಲಕ್ಷ್ಮೀ ನಿತ್ಯ ಅಭಿಯೋಗಿನಿ, ಯಾವಾಗಲೂ ಭಗವಂತ ಲಕ್ಷ್ಮೀ ಜೊತೆಯಲ್ಲಿ ಇರ್ತಾನೆ ಅನ್ನುವುದನ್ನು ನಾವು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಅಶ್ವತ್ಥ ವಿವಾಹ ಅಂತ ಮಾಡ್ತಾ ಅಲ್ಲಿ ಆ ಅಶ್ವತ್ಥನಲ್ಲಿ ನಾರಾಯಣನ್ನು ಆವಾಹನೆ ಮಾಡಿ ಲಕ್ಷ್ಮಿಯನ್ನು ಬೇರೆಯಾಗಿ ಇಟ್ಟು ಅವರಿಬ್ಬರಿಗೆ ವಿವಾಹವನ್ನು ಮಾಡ್ತಾರೆ. ಮಾಡುವುದರ ಮೂಲಕವಾಗಿ ಅಲ್ಲಿ ನಾರಾಯಣನ್ನು ಸ್ಥಿರವಾಗಿ ನೆಲೆಸಿರು ಅಂತ ಪ್ರಾರ್ಥನೆ ಮಾಡಿದಂತೆ ನಾರಾಯಣನಿಗೆ ಪ್ರಾರ್ಥನೆಯನ್ನು ಸಮರ್ಪಣೆ ಮಾಡ್ತಾರೆ. ಈ ಅಶ್ವತ್ಥ ವೃಕ್ಷಕ್ಕೆ ವಿವಾಹವನ್ನು ಮಾಡ್ತಾ ಇದ್ದೀವಿ ಲಕ್ಷ್ಮಿಯ ಜೊತೆಯಲ್ಲಿ, ಅಂದ್ರೆ ಈ ಅಶ್ವತ್ಥ ವೃಕ್ಷದಲ್ಲಿರುವ ನಿನ್ನ ರೂಪಕ್ಕೂ ಅಲ್ಲಿ ಲಕ್ಷ್ಮಿಯಾದಿ ವಿಗ್ರಹಗಳಲ್ಲಿರುವ ಲಕ್ಷ್ಮಿಯ ರೂಪಗಳಿಗೂ ವಿವಾಹವನ್ನು ಮಾಡ್ತಾ ಇತ್ತು. ಸೊ ಆ ವಿವಾಹವನ್ನು ಮಾಡುವುದಂದ್ರೆ ಹಾಗೆ. ಸೊ ಹಾಗೆ ವಿವಾಹ ವಿವರ್ಜಿತವಾದಂತಹ ಅಶ್ವತ್ಥ ವಿಟಪಿಗಳ ಅಶ್ವತ್ಥ ವೃಕ್ಷಗಳು ಇವುಗಳನ್ನು ಭಕ್ತಿಪೂರ್ವಕ ಸೇವಿಸುವ ನರ, ಭಕ್ತಿಯಿಂದ ಸೇವಿಸ್ತಾ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀವಿ. ಆದ್ರೆ ಆ ಭಕ್ತಿಯ ಹಿನ್ನೆಲೆಯಲ್ಲಿ ವಿಷ್ಣುವಿನ ದ್ವೇಷ ಇದೆ, ವಿಷ್ಣುವಿನ ದ್ವೇಷದಿಂದ ಕೂಡಿದವರಾಗಿ ಹೀಗೆ ಮೇಲ್ನೋಟಕ್ಕೆ ಭಕ್ತಿ ಪ್ರದರ್ಶನೆ ಮಾಡ್ತಾ ಇರುವಂತಹ ಅವರು ಯಾರಿದ್ದಾರೋ, ಸೊ ಭಕ್ತಿಪೂರ್ವಕ ಸೇವಿಸುವ ನರ, ಹೀಗೆ ಡಬಲ್ ಸ್ಟ್ಯಾಂಡರ್ಡ್ಸ್ ನಲ್ಲಿ ಯಾರು ಸೇವೆ ಮಾಡ್ತಾರೋ ಅಂತಹ ಮನುಷ್ಯನು ಅವನು ದೈತ್ಯ, ಅವನು ದೈತ್ಯ ಸ್ವಭಾವ ಉಳ್ಳವನಾಗಿದ್ದಾನೆ, ಶಾಶ್ವತವಾದ ದುಃಖವನ್ನು ಪಡೆಯುತ್ತಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ಯಾವುಗಳನ್ನು ನಾವು ಪೂಜೆ ಮಾಡಬಾರದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಶೈವ ಶುದ್ರ ಕರಾಚಿತ ಮಹಾದೇವ ವಾಯು ಹರಿಪ್ರತಿಮೆ ವೃಂದಾವನದಿ ಮಾಸದ್ವಯದೊಳಿಗ ತುಳಸಿ ಅಪ್ರಸವ ಗೋ ಪ್ರಸವವಾಗದೇ ಇರುವಂತಹ ಆಕಳು. ಸೊ ಆಕಳೇನಾಯಿತು, ಕರುವು ಹಾಕದೇ ಇರುವಂತಹ ಆಕಳಿದ್ದರೆ ಆ ಕರು ಹಾಕದೇ ಇರುವ ಆಕಳನ್ನು ಕೂಡ ನಾವು ಪೂಜೆ ಮಾಡುವುದಿಲ್ಲ, ಗೌರವ ಮಾಡಬೇಕು, ಅದನ್ನು ಚೆನ್ನಾಗಿ ನೋಡ್ಕೋಬೇಕು. ಪೂಜೆ ಮಾಡುವುದಿಲ್ಲ ಅಂತ ಹೇಳಿದ್ರೆ ಅದನ್ನೆಲ್ಲ ದೂರ ತಳ್ಳಿಬಿಟ್ರಿ, ಬಿಸಾಕ್ಬಿಟ್ರಿ, ಅದಕ್ಕೆ ತಂಟ ಕೊಡ್ರಿ ಅಂತ ಅರ್ಥವಲ್ಲ. ಅವುಗಳನ್ನು ನಾವು ಪೂಜಾ ಯೋಗ್ಯವಾಗಿ, ಅಂದ್ರೆ ಗೋ ಪೂಜೆ ಮಾಡ್ತಾರಲ್ಲ, ಗೋ ಪೂಜೆ ಮಾಡಬೇಕಂತೆ. ಆ ಗೋ ಪೂಜೆ ಮಾಡುವುದಕ್ಕೆ ಆ ಗೋವು ಯಾವುದಂದ್ರೆ ಪ್ರಸವ ಕರು ಹಾಕಿದಂತಹ ಗೋವು ಆಕಳನ್ನೇ ನಾವು ಪೂಜೆ ಮಾಡಬೇಕು. ಕರು ಹಾಕದಿರುವ ಆಕಳನ್ನು ನಾರಾಯಣನ ಅಂತ ಹೇಳಿ ಆವಾಹನ ಮಾಡಿ ಪೂಜೆ ಮಾಡಲಿಕ್ಕಿಲ್ಲ ಹೇಳ್ತಾ ಇದ್ದಾರೆ. ಸೊ ಹೀಗೆ ತುಳಸಿ ಅಪ್ರಸವ ಗೋ ವಿವಾಹ ವಿವರ್ಜಿತ ಅಶ್ವತ್ಥ ವಿಟದುಗಳ, ವಿವಾಹ ಮಾಡದೆ ಅಂದ್ರೆ ಅಶ್ವತ್ಥ ವಿವಾಹ ಮಾಡದೆ ಇರುವಂತಹ ಅಶ್ವತ್ಥ ವೃಕ್ಷಗಳನ್ನು ಅವುಗಳನ್ನು ಭಕ್ತಿ ಪೂರ್ವಕವಾಗಿ ಸೇವಿಸುವಂತಹ ಮನುಷ್ಯ ದೈತ್ಯನೇ ಸರಿ, ಅವನು ಶಾಶ್ವತ ದುಃಖವನ್ನು ಪಡೆಯುತ್ತಾನೆ ಅಂತ ಹೇಳಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೆ. ಅದಾದ ಮೇಲೆ ನೆಕ್ಸ್ಟ್ ಇದು ದೈತ್ಯ ತಾರತಮ್ಯ ಸಂಧಿಸು, ದೈತ್ಯ ಸ್ವಭಾವ ಏನು ಅಂತ ಇಷ್ಟುವರೆಗೂ ವರ್ಣನ ಮಾಡಿದ ಮೇಲೆ ಈ ಒಂಬತ್ತನೇ ಪದ್ಯದಿಂದ ಆ ದೈತ್ಯ ತಾರತಮ್ಯ ಸಂಧಿ, ಅಂದ್ರೆ ದೈತ್ಯ ತಾರತಮ್ಯ ಸಂಧಿಗೆ ಪೀಠಿಕೆಯನ್ನು ಹಾಕಿದ್ದಾರೆ ಮೊದಲ 8 ಪದ್ಯಗಳಲ್ಲಿಯೂ. ಅದಾದ ಮೇಲೆ ಒಂಬತ್ತನೇ ಪದ್ಯದನ್ನು ಹಿಡ್ಕೊಂಡು ಆ ದೈತ್ಯದ ತಾರತಮ್ಯವನ್ನು ಹೇಳ್ತಾ ಬರ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ, ಕಮಲ ಸಂಭವ ಮುಖ್ಯ ಮನುಜೋತ್ತಮರ ಪರ್ಯಂತರದಿ ಮುಕ್ತರು, ಮನುಷ್ಯೋತ್ತಮರಿದ್ದಾರೆ, ಚತುರ್ಮುಖ ಬ್ರಹ್ಮದೇವರಿದ್ದಾರೆ, ಚತುರ್ಮುಖ ಬ್ರಹ್ಮದೇವರು ಮುಕ್ತಿಯೋಗ್ಯ ಎಲ್ಲ ಜೀವರಲ್ಲಿಯೂ ಸರ್ವೋತ್ತಮರು, ಅಂದ್ರೆ ಮುಕ್ತಿಯೋಗ್ಯರಲ್ಲಿಯೂ ಸರ್ವೋತ್ತಮರು. ಸೊ ಮುಕ್ತಿಯೋಗ್ಯರಲ್ಲಿ ಸರ್ವೋತ್ತಮ ಅಂದ್ರೆ ಜೀವೋತ್ತಮ ಅಂತ ಕರೆಯಲ್ಪಡುವಂತಹ ಇಲ್ಲಿ ಮುಕ್ತಿಯೋಗ್ಯರು ಅಂತ ಹೇಳುವುದರ ಮೂಲಕವಾಗಿ ಲಕ್ಷ್ಮೀನಾರಾಯಣನನ್ನು ನಾವು ಬಿಟ್ಟಿದ್ದೀವಿ. ಯಾಕಂದ್ರೆ ಲಕ್ಷ್ಮೀನಾರಾಯಣರು ನಿತ್ಯ ಮುಕ್ತರು, ಆದ್ದರಿಂದ ಅವರನ್ನು ಬಿಟ್ಟು ಮುಕ್ತಿ ಯೋಗ್ಯರಾದವರು ಯಾರಿದ್ದಾರೋ ಅವರಲ್ಲಿ ಕಮಲ ಸಂಭವ ತಾವರೆಯಲ್ಲಿ ಹುಟ್ಟಿರುವಂತಹ ಚತುರ್ಮುಖ ಬ್ರಹ್ಮದೇವರು ಮುಖ್ಯ, ಅವರನ್ನು ಮೊದಲಿಟ್ಟುಕೊಂಡು ಮನುಜೋತ್ತಮರ ಪರ್ಯಂತರದಿ ಮನುಷ್ಯೋತ್ತಮರವರೆಗೂ, ಪರ್ಯಂತರ ಅಂಟಿಲ್ ದಟ್ ಪಾಯಿಂಟ್ ಆಫ್ ಟೈಮ್, ಸೊ ಮನುಷ್ಯೋತ್ತಮರವರ ಪರ್ಯಂತರದಿ ಅಷ್ಟರವರೆಗೂ ಕೂಡ ಯಾರು ಇವರೆಲ್ಲರೂ ಕೂಡ ಆಲ್ ದಿಸ್ ಪೀಪಲ್ ಆರ್ ಮುಕ್ತರು, ಮುಕ್ತಿಯೋಗ್ಯರಾಗಿದ್ದಾರೆ. ಚತುರ್ಮುಖ ಬ್ರಹ್ಮದೇವರು ಮುಕ್ತಿಯೋಗ್ಯರಂತ ಹೇಳಬೇಕಾಗಿದ್ದಿಲ್ಲ, ಅವರು ಮುಕ್ತಿಯೋಗ್ಯರಲ್ಲಿಯೂ ಸರ್ವಶ್ರೇಷ್ಠರು. ಅವರನ್ನು ಮಾತ್ರವಲ್ಲದೆ ಅಲ್ಲಿ ಹಿಡುಕೊಂಡು ನಾನಾ ವಿಧವಾದ ಮನುಷ್ಯೋತ್ತಮರವರೆಗೂ ಕೂಡ ಆಲ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ದೇವತಾ ಅದಾದ ಮೇಲೆ ಮನುಷ್ಯೋತ್ತಮರು ಇಷ್ಟರವರೆಗೂ ಕೂಡ ಇವರೆಲ್ಲರೂ ಕೂಡ ಮುಕ್ತರು, ಅಂದರೆ ಇವರು ಮುಕ್ತಿಗೆ ಯೋಗ್ಯರಾಗಿದ್ದಾರೆ. ಅವರಿಗೆ ಸಮ ಅಂತ ಹೇಳಿದ್ರೆ ಈಕ್ವಲ್, ಈಕ್ವಲ್ ಇನ್ ವಾಟ್, ಸತಾಯುಷಿಯಲ್ಲಿ ಆಗಲಿ ದ್ವೇಷದ, ಅವರು ಚತುರ್ಮುಖ ಬ್ರಹ್ಮದೇವರು ಭಗವಂತನಲ್ಲಿ ಎಷ್ಟು ಭಕ್ತಿಯನ್ನು ಮಾಡ್ತಾರೋ ಅದೇ ರೀತಿಯಲ್ಲಿ ತಮೋಯೋಗ್ಯರಾದವರು ಇವರು ಭಗವಂತನ ದ್ವೇಷವನ್ನು ಅಷ್ಟೇ ಮಾಡ್ತಾರೆ. ಸಮ ಅಂತ ಹೇಳಿದ್ರೆ ಸಾಧನೆಯಲ್ಲಿ ಸಮ, ಅಂದ್ರೆ ಅಷ್ಟೊಂದು ದ್ವೇಷದ ಸಮವನ್ನು ಸಾಧನೆಯನ್ನು ಮಾಡ್ತಾರೆ ಯಾರು, ಕಲಿ. ಸೊ ಚತುರ್ಮುಖ ಬ್ರಹ್ಮದೇವರನ್ನು ಹಿಡ್ಕೊಂಡು ಮನುಷ್ಯೋತ್ತಮರ ಪರ್ಯಂತರವು ಎಲ್ಲವೂ ಕೂಡ ಮುಕ್ತಿಯೋಗ್ಯರಾಗಿದ್ದಾರೆ. ಅಷ್ಟೇ ಅಲ್ಲದೆ ಅವರಿಗೆ ಕರೆಸ್ಪಾಂಡ್ ಸಮ ಅಂದ್ರೆ ಕರೆಸ್ಪಾಂಡಿಂಗ್ ಆಗಿರುವಂತಹ ಸತಾಯುಷು, ಅಂದ್ರೆ 100 ಬ್ರಹ್ಮಕಲ್ಪಗಳ ಸಾಧನೆ ಇರುವಂತಹ ಕಲಿ, ಕಲಿ ಪುರುಷನು ಬ್ರಹ್ಮನ ಉಪಾಧಿ ಆ ಚತುರ್ಮುಖ ಬ್ರಹ್ಮದೇವರಂತೆ ಇದ್ದಾರೆ. ಅಂದ್ರೆ ಆ ಕಲಿ ಚತುರ್ಮುಖ ಬ್ರಹ್ಮದೇವರು ವಾಯುದೇವರು ಮೇಲಿಟ್ಕೊಂಡ್ರೆ ಒಬ್ಬನೊಂದೊಂದೊಂದು ಕಕ್ಷ ಕಡಿಮೆ ನೋಡ್ತಾ 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 ಬಂದರೆ ಕೊನೆಯಾಗಿ ಬಾಟಮ್ ಮೋಸ್ಟ್ ನಲ್ಲಿರುವಂತಹ ಅವರು ಮನುಷ್ಯೋತ್ತಮ. ಆ ಬಾಟಮ್ ಮೋಸ್ಟ್ ನಲ್ಲಿರುವ ಮನುಷ್ಯೋತ್ತಮರು ಅವರಿಗೆ ಕರೆಸ್ಪಾಂಡಿಂಗ್ ಆಗಿ ನರ ಆಧಮರು ಇದ್ದಾರೆ. ಅಲ್ಲಿಂದ ಮೇಲೆ ಮೇಲೆ ಹೋಗ್ತೇವೆ, ನೆಗೆಟಿವ್ ನಲ್ಲಿ ಮೇಲೆ ಹೋಗ್ಬೋದು, ಅಂದ್ರೆ ಕ್ವಾಂಟಿಟಿ ಮ್ಯಾಗ್ನಿಟ್ಯೂಡ್ ಆಫ್ ದ ನೆಗೆಟಿವ್ನೆಸ್ ಇಂಕ್ರೀಸ್ ಆಗ್ತಾ ಹೋಗುತ್ತೆ. ಎಷ್ಟರವರೆಗೂ ಕಲಿಯವರೆಗೂ ಕೂಡ, ಅಂದ್ರೆ ಸಾಮಾನ್ಯ ದೈತ್ಯರನ್ನು ಹಿಡ್ಕೊಂಡು ಮೇಲೆ ಮೇಲಕ್ಕೆ ಹೋದರೆ ಭಗವಂತನ ದ್ವೇಷ ಮಾಡುವಂತಹ ಕಲಿಪುರುಷನ ಕರೆಸ್ಪಾಂಡಿಂಗ್, ಅಂದ್ರೆ ಕಲಿಪುರುಷ ಹೇಗಾದರೆ ದೈತ್ಯರಲ್ಲಿ ಭಗವಂತನಲ್ಲಿ ಅತ್ಯಂತ ದ್ವೇಷವನ್ನು ಮಾಡುತ್ತಾನೋ, ಆರ್ ಅದರ್ ವೇ ಯಾರು ಹೇಳಬೇಕಾಗಿದೆ, ಹೇಗಾದರೆ ಚತುರ್ಮುಖ ಬ್ರಹ್ಮವಾಯುಗಳು ಭಗವಂತನಲ್ಲಿ ಅತ್ಯಧಿಕವಾದ ಭಕ್ತಿಯನ್ನು, ಗ್ರೇಟೆಸ್ಟ್ ಅಮಾಂಗ್ ದ ಸಂಸಾರಾವಸ್ಥೆಯಲ್ಲಿ ಉಳ್ಳವರಲ್ಲಿ ಮುಕ್ತಿಯೋಗ್ಯರಾದ ಜೀವರಲ್ಲಿ ಅತ್ಯಧಿಕ ಸಾಧನೆಯನ್ನು ಮಾಡುವಂತಹ ಅವರು. ಸೊ ಈ ವಿಧವಾಗಿ ಅಲ್ಲಿ ಅಂತ ಇರುವಂತಹ ಅವರು ಬ್ರಹ್ಮದೇವರನ್ನು ಹಿಡ್ಕೊಂಡು ಮನುಷ್ಯೋತ್ತಮರವರೆಗೂ ಇರುವಂತಹ ಅವರು ಮುಕ್ತಿಯೋಗ್ಯರು. ಅವರು ಅವರವರ ಯೋಗ್ಯತೆಗೆ ತಕ್ಕಂತೆ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅವರಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೆ 100 ಬ್ರಹ್ಮಕಲ್ಪಗಳ ಆಯುಷಿದೆ, ಮಿಕ್ಕವರಿಗೆ ಅಂದ್ರೆ ಈಗ ಇಂದ್ರಾದಿಗಳನ್ನು ತಗೊಂಡ್ರೆ ಅವರಿಗೆ 100 ಬ್ರಹ್ಮಕಲ್ಪಗಳಿಲ್ಲ, ಅವರಿಗೆ ಒಂದು 10 ಬ್ರಹ್ಮಕಲ್ಪಗಳು, 20 ಬ್ರಹ್ಮ, ಹೀಗೆ ಪರಮಾತ್ಮನಿಂದ ಕಲೆಗೆ ಬರ್ತಾ 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 ಇವರಿಗೆ ಎಲ್ಲರಿಗೂ ಕೂಡ ದೇವತೆಗಳಿಗೆ ಕಲ್ಪಗಳ ಆಯುಷು ಕಮ್ಮಿ ಕಮ್ಮಿ ಕಲ್ಪಗಳ ಆಯುಷು. ಸೊ ತದಮುಖ ಬ್ರಹ್ಮದೇವರಿಗೆ ಮಾತ್ರ 100 ಕಲ್ಪಗಳ ನೂರು ಬ್ರಹ್ಮಕಲ್ಪಗಳ ಆಯುಷ್ಯಿದೆ ಅವರು. ಆ ಕಲಿಯಾದವನು ಬ್ರಹ್ಮನ ಉಪಾಧಿ ಬ್ರಹ್ಮನಂತೆ ಚತುರ್ಮುಖ ಬ್ರಹ್ಮದೇವರಂತೆ ಶತಾಯುಷು ಉಳ್ಳವನಾಗಿದ್ದಾನೆ. ಹಾಗೆ ಚತುರ್ಮುಖ ಬ್ರಹ್ಮದೇವರು ವಾಯುದೇವರು ಋತುಗಳಂತ ನಾವು ಕರಿತೀವೋ ಅವರು 200 ಬ್ರಹ್ಮಕಲ್ಪಗಳ ಕಾಲ ಸಾಧನೆಯನ್ನು ಮಾಡ್ತಾರೆ. 100 ಬ್ರಹ್ಮಕಲ್ಪಗಳು ಅವರಿಗೆ ವಿಶೇಷ ಅಪರೋಕ್ಷ, ಅದು ಬರಲಕ್ಕೆ ಮುಂಚೆ 100 ಬ್ರಹ್ಮಕಲ್ಪಗಳು ವಿಶೇಷ ಅಪರೋಕ್ಷವು ಬಂದ ಮೇಲೆ ಹೀಗೆ ಬ್ರಹ್ಮದೇವರು ತುರ್ಮುಖ ಬ್ರಹ್ಮದೇವರು ಇಷ್ಟು ಬ್ರಹ್ಮಕಲ್ಪಗಳ ಕಾಲ ಸಾಧನೆ ಮಾಡಿದರೆ ಕಲಿಪುರುಷನು ಕೂಡ ಆ ಬ್ರಹ್ಮದೇವರಿಗೆ ಸಂಬಂಧಪಟ್ಟ ಕಲಿಪುರುಷನು ಕೂಡ 8 ವರ್ಷಗಳ ಕಾಲ ಸತ ಆಯುಷ್ಯ ಉಳ್ಳವರಾಗಿ ಅವರಿಗೆ ತಕ್ಕಂಥ ಸಾಧನೆಯನ್ನು ಮಾಡ್ತಾರೆ. ಸೊ ಕ್ರಮದಿ ನೀಚರು ದೈತ್ಯರು ನರಾಧಮರ ಪಿಡಿದು ಚತುರ್ಮುಖ ಬ್ರಹ್ಮದೇವರಿಂದ ಮನುಷ್ಯೋತ್ತಮರವರೆಗೂ ಹೇಗೆ ಒಂದೊಂದು ಹೆಜ್ಜೆ ಎಳೆದು ಬರ್ತೀವೋ ಹಾಗೆ ಕಲಿಪುರುಷನು ಹೇಗಿದ್ದಾನೆ ಅಂತ ಹೇಳಿದರೆ ಅವನು ಕೂಡ 100 ಬ್ರಹ್ಮಕಲ್ಪಗಳ ಸಾಧನೆ ಇದೆ ಅವನಿಗೆ. ಸೊ ಆ ಬ್ರಹ್ಮದೇವರ ನಂತರ ಕಳೆಗೆ ಬ್ರಿಡೇಶನ್ನು ಇದ್ದು ಅಪ್ಟು ಮನುಷ್ಯೋತ್ತಮರು ಬಂದಂತೆ ಕಲಿಯಲ್ಲಿ ಕೂಡ ಅಲ್ಲಿ ಗ್ರಿಡೇಶನ್ ಶುರುವಾಗಿ ಅಲ್ಲಿಂದ ಕ್ರಮವಾಗಿ ಕಳೆಗೆ ಬರ್ತಾ ಆ ದೈತ್ಯರು ನರಾಧಮರವರೆಗೂ ಬಂದು ನೋಡಿದರೆ ಇವರೆಲ್ಲರೂ ಕೂಡ ನರಾಧಮರನ್ನು ಹಿಡಿಕೊಂಡು ಕಲಿ ಪರ್ಯಂತ ಎಲ್ಲ ದೈತ್ಯರು ಇಲ್ಲ ದೈತ್ಯ ಸ್ವಭಾವವುಳ್ಳಂಥ ಮನುಷ್ಯರು ಇವರೆಲ್ಲರೂ ಕೂಡ ಸಮಯೋಗ್ಯರಾಗಿದ್ದಾರೆ. ಸೊ ಈ ಕಲಿಪುರುಷಗೆ ಕರೆಸ್ಪಾಂಡಿಂಗ್ ಆಗಿ ಚತುರ್ಮುಖ ಬ್ರಹ್ಮದೇವನ್ನು ತಗೊಂಡು ಅವರು ಏಕಾಂತ ಭಕ್ತರು, ಭಗವಂತನ ಭಕ್ತಿಯಿಂದ ಅವರು ಉತ್ತಮವಾದ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಸೊ ಹೀಗೆ ಕಾಂಟ್ರಾಸ್ಟ್, ಕಂಪೇರ್ ಅಂಡ್ ಕಾಂಟ್ರಾಸ್ಟ್ ಅಂತ ಹೇಳಿದಂತೆ ಒಂದು ಕಡೆ ಬ್ರಹ್ಮದೇವರು ಮನುಷ್ಯೋತ್ತಮರವರೆಗೂ ಕೂಡ, ಇನ್ನೊಂದು ಕಡೆ ಕಲಿಪುರುಷನು ಮನುಷ್ಯ ಅಧಮರು ನರ ಅಧಮರವರೆಗೂ ಕೂಡ ತಾರತಮ್ಯವನ್ನು ಹೇಳ್ತಾ ಬರ್ತಾ ಇದ್ದಾರೆ. ಸೊ ಕ್ರಮದಿ ನೀಚರು ಕಾಲಕ್ರಮ ಅಂದರೆ ರ್ಯಾಂಡಮ್ ಆಗಿಲ್ಲ, ಕ್ರಮವಾಗಿ ನೀಚರಾಗಿದ್ದಾರೆ ದೈತ್ಯರು ನರಾಧಮರನ್ನು ಪಿಡಿದು. ನರಾಧಮರಿಗಿಂತ ನೆಗೆಟಿವ್ನಲ್ಲಿ ಅತ್ಯಧಿಕವಾದ ನೆಗೆಟಿವ್ ಉಳ್ಳವರು ಕಲಿಪುರುಷರು. ನರಾಧಮರಲ್ಲಿ ಎಷ್ಟು ನೆಗೆಟಿವ್ ಇದೋ ಪಾಯಿಂಟ್ಸು ಅಷ್ಟು ನೆಗೆಟಿವ್ ಪಾಯಿಂಟ್ಸ್ಗಿಂತ ಜಾಸ್ತಿ ನೆಗೆಟಿವ್ ಪಾಯಿಂಟ್ಸ್ ಉಳ್ಳವರಾಗಿದ್ದಾರೆ ಯಾರು ಅಂತ ಹೇಳಿದರೆ ಕಲಿ ಮುಂತಾದವರು. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ. ಸೊ ಕಲಿಯ ವಿಚಾರವನ್ನು ಹೇಳ್ತಾರೆ, ಕ್ರಮದಿ ನೀಚರು ಹೌದ್ರಿ, ಅಲ್ಲಿ ಮದ್ವಲ್ ಬಂತು, ಅದು ಜಸ್ಟ್ ಸ್ಟಾರ್ಟ್ ಮಾಡಿದೆ, ಇದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮಸ್ಕಾರ ರೀ ಮುರಳಿ ಅವರೇ, ಅದೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ದೈತ್ಯ ತಾರತಮ್ಯ ಸಂಧಿಯಲ್ಲಿ ಇಷ್ಟವರೆಗೂ ನಾನು ಹೇಳಿದ್ದೀನಿ 6, 7, 8 ಪದ್ಯಗಳಲ್ಲಿ ಬರುವಂತಹ ವಿಚಾರವನ್ನು ಹೇಳ್ತಾ ದೈತ್ಯ ಸ್ವಭಾವ ಉಳ್ಳವರನ್ನು ಈ ತಪ್ಪು ಕೆಲಸ ಮಾಡಿದ್ರೆ ದೈತ್ಯರು ದೈತ್ಯರು ಅಂತ ಕರೀತಾರಲ್ಲವಾ ಇವರೆಲ್ಲರೂ ಇಷ್ಟು ಮಾತ್ರ ಅಂದ್ರೆ ಯಾವುದೋ ಗೊತ್ತಿಲ್ಲದೆ ನಾವು ಎಷ್ಟೋ ತಪ್ಪುಗಳನ್ನು ಮಾಡ್ತೀವಿ ಮತ್ತೆ ಆಗೆಲ್ಲ ನಾವೆಲ್ಲ ದೈತ್ಯರಾಗಿಬಿಡ್ತೀವ ಅಂತೇಳಿ. ಆದ್ರೆ ಇಲ್ಲಿ ವಿಶೇಷವಾಗಿ ನಾವು ಜ್ಞಪ್ತಿಯಲ್ಲಿ ಇಟ್ಕೋಬೇಕಾಗಿದ್ದು ತಿಳಿಯದೆ ತಪ್ಪು ಮಾಡುವವರನ್ನು ದೈತ್ಯರು ಅಂತ ಕರೀತಾ ಇಲ್ಲ. ಯಾರಾದರೆ ಭಗವಂತನ ದ್ವೇಷಭಾವದಿಂದ ತಿಳಿದು ಮಾಡದೇ ಇರ್ತಾರೋ ಅಂದ್ರೆ ಈ ತಪ್ಪು ಕೆಲಸಗಳನ್ನು ಭಗವಂತನ ಮೇಲೆ ದ್ವೇಷಭಾವದಿಂದ ಮಾಡಿದರೆ ಅವರನ್ನು ದೈತ್ಯರು ದೈತ್ಯ ಸ್ವಭಾವ ಉಳ್ಳವರು ಅಂತ ಕರಿತಾ ಇದ್ದಾರೆ. ಅಂದ್ರೆ ಅಂತಹ ಕೆಟ್ಟವರು ಅವರಲ್ಲಿ ಆ ದೈತ್ಯ ಪ್ರವರ್ತನೆ ಬರಲಕ್ಕೆ ಆ ದೈತ್ಯರಲ್ಲಿ ನಿಂತಿರುವಂತಹವರು ಯಾರಿದ್ದಾರೋ ಅವರನ್ನು ಹೇಳ್ತಾ ಇದ್ದಾರೆ. ಸೊ ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ. ಸೊ ಹೀಗೆ ಈ ದೈತ್ಯ ಸ್ವಭಾವವನ್ನು ಚಿಂತನೆ ಮಾಡುವಾಗ ನಾವು ಅಂದ್ರೆ ಆ ದೈತ್ಯರ ಒಳಗಿರುವ ಭಗವಂತನ ರೂಪಗಳನ್ನು ನಾವು ಪೂಜಾ ಯೋಗ್ಯವಾದ ರೂಪಗಳಂತ ಭಾವನೆ ಮಾಡಬಾರದು. ಅವು ಭಗವಂತ ಅಲ್ಲಿದ್ದಾನೆ ಅನ್ನೋ ಜ್ಞಾನ ಇರಬೇಕಷ್ಟೇ ಹೊರತು ಆ ದೈತ್ಯರಲ್ಲಿ ಕೂಡ ಭಗವಂತನ ರೂಪಗಳಿದ್ದರೂ ಕೂಡ ಆ ದೈತ್ಯರನ್ನು ನಾವು ಸರ್ವಥಾ ಪೂಜಾ ಅವರಲ್ಲಿ ಭಗವಂತ ಇದ್ದಾನೆ ಅವರನ್ನು ಪೂಜೆ ಮಾಡಬೇಕು ಅಂತ ಭಾವನೆ ಯಾವತ್ತೂ ಬರಬಾರದು. ಅಧಿಷ್ಠಾನ ಬಹಳ ಇಂಪಾರ್ಟೆಂಟ್, ಅಧಿಷ್ಠಾನ ಯೋಗ್ಯತೆ ಇಲ್ಲ ಆದ್ದರಿಂದ ಅವರನ್ನು ನಾವು ಪೂಜೆ ಮಾಡುವುದನ್ನು ಪ್ರಸಕ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಈತದ ಮಹಿಮನ್ನ ಬಿಟ್ಟು ಸುರರಿಗೆ ಪುಸ್ತಕ ವಂದನೆ ಮಾಲ್ಪಮಾನವರಿದ್ದನೇ ಸರಿ ಹರಿಯುತ್ತಾ ಸಂಸ್ಕೃತ ನಿಮಿಷನಲ್ಲಿ ಚತುರಮುಖ ಮೊದಲಾದ ಕೆಲ ದೇವತೆಗಳೊಳಗೆ ನಿಂದು ಲಕ್ಷ್ಮಿ ಪತಿಗೆ ವಂದಿಸಿ ಒಂದು ರಕ್ಷಣೆ ಬಿಟ್ಟಗಳನವರ ಅಂತ ಹೇಳಿದ ಮೇಲೆ ಎಂಟನೇ ಪದ್ಯದಲ್ಲಿ ಹೋಗಿ ಅಲ್ಲಿ ಶೈವ ಶುದ್ಧ ಕದಾಚಿತ ಮಹಾದೇವ ವಾಯು ಹರಿ ಪ್ರತಿಮೆ ವೃಂದಾವನದಿ ಮಾಸದ್ವೈದೊಳಿಗ ತುಳಸಿ ಅಪ್ರಸವ ಗೋ ವಿವಾಹ ವಿಭಜಿತ ಅಶ್ವತ್ಥ ವಿತಪಿಗಳ ಭಕ್ತಿಪೂರ್ವಕ ಸೇವಿಸುವ ನರ ದೈತ್ಯ ಶಾಶ್ವತ ದುಃಖ ಇದುವನು ಅಂತ ಹೇಳಿದ ಮೇಲೆ ಒಂಬತ್ತನೇ ಪದ್ಯದಲ್ಲಿ ಹೋಗಿ ಕಮಲ ಸಂಭವ ಮುಖ್ಯ ಮನುಕೋತ್ತಮರ ಪರ್ಯಂತರ್ಜ ಅನ್ನುವ ಪದ್ಯವನ್ನು ವಿಸ್ತಾರ ಮಾಡ್ತಾ ಹೇಳ್ತಾ ಬರ್ತಾ ಇದ್ದೀನಿ. ಸೊ ಇಲ್ಲಿ ದೈತ್ಯ ತಾರತಮ್ಯವನ್ನು ಹೇಳ್ತಾ ಹೇಗಾದರೆ ಚತುರ್ಮುಖ ಬ್ರಹ್ಮದೇವರು ಜೀವೋತ್ತಮರಾಗಿದ್ದಾರೋ ಹಾಗೆ ದೈತ್ಯರಲ್ಲಿ ದೈತ್ಯಾಧಮನಾಗಿರುವಂತಹ ಅವನು ಕಲಿಪುರುಷ, ಅವನು ಬಾಟಮ್ ಮೋಸ್ಟ್ ನಲ್ಲಿದ್ದಾನೆ. ನೆಗೆಟಿವ್ ಕ್ವಾಂಟಿಟಿ ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ ಆ ಚತುರ್ಮುಖ ಬ್ರಹ್ಮದೇವರಂತೆ ಇವನು ಕೂಡ 100 ಬ್ರಹ್ಮ ಕಲ್ಪಗಳ ಕಾಲ ಸಾಧನೆಯನ್ನು ಮಾಡುವವನಾಗಿದ್ದಾನೆ. ಆ ಹೇಗಾದ್ರೆ ಚತುರ್ಮುಖ ಬ್ರಹ್ಮದೇವರಾದ ಮೇಲೆ ಸರಸ್ವತಿ ಭಾರತಿಗಳು ನೆಕ್ಸ್ಟ್ ಕಕ್ಷದಲ್ಲಿ ಬರ್ತಾರೋ ಹಾಗೆ ಆ ದೈತ್ಯರಲ್ಲಿ ಅತ್ಯ ಬಾಟಮ್ ಮೋಸ್ಟ್ ಇರುವವನು ಅಂದ್ರೆ ಬಳಗಿನ ಕಕ್ಷ ಇದ್ರೆ ಅವನಕ್ಕಿಂತ ಒಂದು ಕಕ್ಷ ಮೇಲೆ ಅಂದ್ರೆ ಇರುವಂತಹ ಅವರು ಅಲಕ್ಷ್ಮಿ ಅಂತ ಕರೆಯಲ್ಪಡುವಂತಹ ಕುಲಕ್ಷ್ಮಿ ಅಲಕ್ಷ್ಮಿ ಅಂತ ಎರಡು, ಅಲಕ್ಷ್ಮಿ ಅಂದ್ರೆ ಕುಲಕ್ಷ್ಮಿ ಅಂದ್ರೆ ಒಂದೇ. ಸೊ ಅವರನ್ನು ಅವರು ಅವರನ್ನು ಹಿಡ್ಕೊಂಡು ನರಾಧಮರವರೆಗೂ ಕೂಡ ಮನುಷ್ಯೋತ್ತಮರು ಹೇಗಾದ್ರೆ ಚತುರ್ಮುಖ ಬ್ರಹ್ಮದೇವರಿಂದ ಮನುಷ್ಯೋತ್ತಮರವರೆಗೂ ಎಲ್ಲರೂ ಮುಕ್ತಿ ಯೋಗ್ಯರೋ ಹಾಗೆ ದೈತ್ಯರಲ್ಲಿ ಕಲಿಪುರುಷನ ಹಿಡ್ಕೊಂಡು ನರಾಧಮರವರೆಗೂ ಎಲ್ಲರೂ ಕೂಡ ತಮೋಯೋಗ್ಯರಾಗಿದ್ದಾರೆ. ಸೊ ಅಲ್ಲಿ ಅವರೆಲ್ಲ ಕೂಡ ಗ್ರೇಡೇಷನ್ ತಾರತಮ್ಯಾನುಸಾರವಾಗಿ ಅವರು ಬರ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ನರ ಅಧಮರ ಪಿಡಿದು ಕುಲಕ್ಷ್ಮಿ ಕಲಿಯು ಅನುಪಮರು ಎನಿಸುವರು ಅಸುರರು ದ್ವೇಷ ಆದಿ ಗುಣದಿಂದ ಅಂದ್ರೆ ಇರುವ ದೇವನ